यद्युतं तव भक्तानाम् अस्माकं नृहरेहरे तदासु कार्यं कार्यज्ञ प्रलयर्कायित प्रभ हरिकथामृतसार गुरुगळ करुणदिन्दापणितु पेळुवे परम भगवद्भक्तरिदनादरदि केळुवदु ಆದರದಿ ಕೇಳುವುದು ಕೃಷ್ಣ. ಇದು ರಾಯರ ದಿವಸ, ರಾಯರ ಆರಾಧನೆ, ರಾಯರ ಅಂತರ್ಗತವಾದಂತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಹರಿ ನಮ್ಮ ಎಲ್ಲರನ್ನು ರಕ್ಷಣೆ ಮಾಡಿ ಸುಜ್ಞಾನ ಕೊಟ್ಟು ನಮಗೆ ನಿರ್ವಿಘ್ನವಾಗಿ ಈ ನಮ್ಮ ಜ್ಞಾನ ಕಾರ್ಯವನ್ನು ನಡೆಸಲಿ, ಅನುಸಂಧಾನ ಪೂರ್ವಕವಾಗಿ ನಡೆಸಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಶುರು ಮಾಡೋಣ. ಇಲ್ಲಿ ನಾವು ಮೂರನೇ ಪದ್ಯ ನೋಡ್ತಾ ಬಂದಿದ್ದೀವಿ. ಮೂರನೇ ಪದ್ಯ ಅನೇಕ ರೀತಿಯಿಂದ ತೆರ್ಕೊಳತ್ತೆ, ಯಾಕೆಂದ್ರೆ ಅಲ್ಲಿ ತ್ರಿದಶ ಅಂಬೋ ಒಂದು ಶಬ್ದ ಇದೆ. ತ್ರಿದಶ ಅಂಬೋದನ್ನ ನಾವು ಬಂದು ತ್ರಿದಶ ಅಂತ ವಿದ್ಯಾದಿರಾಜರು ಹೇಳಿದ್ದಂತೆ, ತ್ರಿದಶ ಅಂದ್ರೆ ಮೂರು ಅವಸ್ಥೆಗಳು ಅಂತ ಇಟ್ಕೊಂಡು ಒಂದು ಮೀನಿಂಗ್ ನೋಡಿದ್ದೀವಿ. ಇನ್ನೊಂದು ತ್ರಿದಶ ಅಂದ್ರೆ 13 ಅಂತ ಇಟ್ಕೊಂಡು 13ಗೆ ಸಂಬಂಧವಾಗಿ ಇದು ಭೂ ಉದಕ ಶಿಖಿ ಪ್ಲಸ್ 10 ಕರಣಗಳು ಅಂತ ಹೀಗೆ ಇಟ್ಟುಕೊಂಡು ಅದಕ್ಕೆ ಇದಕ್ಕೆ ಅನ್ವಯ ಮಾಡಿದ್ದೀವಿ. ಆರ್ ಸೆಪರೇಟ್ ಆಗಿವೆ, 13 ರೂಪದಿಂದ ಭಗವಂತ ಒಬ್ಬನೇ ಮಾಡ್ತಾನಂತ ಇದು ಒಂದು ಮುಖ ನೋಡಿದ್ದೀವಿ. ಇನ್ನೊಂದು ಇದಕ್ಕೆ ಹೇಳ್ತಾರೆ, ಇನ್ನೊಂದು ಏನು ಮುಖ ಅಂದ್ರೆ ಇಲ್ಲಿ ಹೇಳ್ತಾರೆ ತ್ರಿದಶ ಅಂದ್ರೆ ನೀವು ಹ್ಯಾಂಗ್ ಬೇಕಾದ್ರೆ ಇಟ್ಕೊಳ್ಳಿ, ತ್ರಿದಶ ಅಂದ್ರೆ ಮೂರು ಅವಸ್ಥೆ ಅಂತ ಇಟ್ಕೊಳ್ಳಿ, ಅದರ್ವೈಸ್ 13 ಅಂತಾನೆ ಇಟ್ಕೊಳ್ಳಿ. ಅಲ್ಲಿ ಏಕಾತ್ಮನಾಗಿದ್ದಾನೆ ಅಂತಾನೆ ಇಟ್ಕೊಳ್ಳಿ ನೀವು. ಅದು ಅದು ಅದರ್ ಮೀನಿಂಗ್ ನೋಡಿದ್ವಿ, ತ್ರಿದಶ 13+1 ಏಕಾತ್ಮ, 14+10 24 ಹೀಗೇನೋ ಸಂಕಷ್ಟ ಒಡೆಯರು ವ್ಯಾಖ್ಯಾನೋ ಅದು ನೋಡಿದ್ವಿ. ಇಲ್ಲಿ ಇಲ್ಲಿ ಏನು ಡಿಫ್ರೆನ್ಸ್ ಏನು ಅಂದ್ರೆ ಇಲ್ಲಿ ಏನ್ ಹೇಳ್ತಾರಂದ್ರೆ ಭೂ ಉದಕ ಶಿಖಿ ಅಂತ ಬಂದಿದ್ದಲ್ಲ, ಭೂ ಉದಕ ಶಿಖಿ ಅಂತ ಬಂದಿರುವಂತ ಮೂರು ತ್ರಿವೃತ್ ಅಂತ ನೋಡಿದ್ದೀವಿ. ಈ ತ್ರಿವೃತ್ತ ದೇವತೆಗಳು, ತ್ರಿವೃತ್ತ ಕರಣ ಅದು ಸೃಷ್ಟಿ, ಅದು ತುಂಬಾ ಕಾಂಪ್ಲಿಕೇಟೆಡ್, ಅಷ್ಟು ದೂರ ಹೋಗ್ಬೇಕಾಗಿಲ್ಲ. ಇದು ನಮಗೆ ದಿನಾಗ್ಲೂ ಈ ಅನುಸಂಧಾನಕ್ಕೆ ಬಂದ್ರೆ ಸಾಕು. ಏನ್ ಅನುಸಂಧಾನ? ಅನುಸಂಧಾನ ಯಾವಾಗ? ಬೇಸಿಕಲಿ ನಾವು ಊಟ ಮಾಡೋದು ಒಂದು, ಇನ್ನೊಂದು ಯಾರ ನಮ್ಗೆ ಇವಾಗ ಶ್ರಾವಣ ಮಾಸ ಯಾರು ನಮ್ಮ ಮನೆಗೆ ಬಂದ್ರೆ ಅವ್ರಿಗೆ ಊಟ ಹಾಕ್ತೀವಿ. ಅದರ್ವೈಸ್ ಏನೋ ಒಂದು ರಾಯರ ಆರಾಧನೆ ಯಾವುದೋ ನಮ್ಗೆ ಹೋಗಕ್ಕಾಗಿಲ್ಲ, ಒಂದು ಹಿಡಿಯ ಅಕ್ಕಿಯನ್ನ ತೆಗೆದು ಇಟ್ಟು ಆ ಮಠಕ್ಕೇನೋ ಯಾರಿಗೇನೋ ಕೊಡ್ತೀವಿ. ಬೇಸಿಕಲಿ ಅನ್ನಪಾನಗಳನ್ನ ಕೊಡ್ತೀವಿ. ಅದರ್ವೈಸ್ ಅನ್ನವೂ ಕೊಡಕ್ಕಾಗಿಲ್ಲ, ಯಾರನ್ನಾದ್ರು ಬಂದವರಿಗೆ ಒಂದು ನೀರನ್ನಾರು ಕೊಡ್ತೀವಿ. ಇದು ಕೊಡೋವಾಗ ಇರುವಂತ ಚಿಂತನೆ, ಅದನ್ನು ಇಲ್ಲಿ ತಗೊಳ್ಳೋದು. ಭೂ ಉದಕ ಶಿಖಿ ಇದು ಯಾಕೆ ತಗೋಬೇಕು? ಇದು ಯಾಕೆ ಅಂದ್ರೆ ಇದನ್ನ ವಿಸ್ತಾರವಾಗಿ ಶ್ವಾಸತಂದಿಯಲ್ಲಿ ಹೇಳಿದ್ದಾರೆ, ಬಟ್ ಜಸ್ಟ್ ಸ್ಥೂಲವಾಗಿ ಇಲ್ಲಿ ತಿಳ್ಕೊಂಡು ಅಲ್ಲಿ ಡೀಟೇಲ್ಸ್ ಬೇಕಾದ್ರೆ ನೋಡ್ಬೋದು. ಭೂ ಅಂದ್ರೆ ಭೂಸ್ಥಾನ ಅಂದ್ರೆ ಭೂ ಉದಕ ಶಿಖಿ ಅಂತ ಹೇಳೋ ಮೂಲಕವಾಗಿ ಯಾವತ್ತು ನಮ್ಮ ವೇದವ್ಯಾಸ ಹೇಳಿದ ಸೂತ್ರ ಭಾಷೆ ತನ್ನ ಸೂತ್ರದಲ್ಲಿ ಹೇಳಿರುವಂತೆ ಜಡವನ್ನ ಯಾವತ್ತೂ ತಗೊಳ್ಳೋದೇ ಇಲ್ಲ, ಜಡ ಅಭಿಮಾನಿತೆಯನ್ನ ತಗೋಬೇಕು ಅಂತ ಇರುತ್ತೆ. ಭೂ ಉದಕ ಶಿಖಿ ಮಣ್ಣು ನೀರು ಬೆಂಕಿ ಅಂತ ಉತ್ತಮ ದೇವತೆಯನ್ನ ತಗೊಳ್ಳೋದು. ಉತ್ತಮ ದೇವತೆ ಅಂದ್ರೆ ಭೂ ಅಂದ್ರೆ ಅನ್ನಾಭಿಮಾನಿ ಅಂದ್ರೆ ಇಲ್ಲಿ ಚಂದ್ರ ಅಂತಿಲ್ಲ, ಅನ್ನಾಭಿಮಾನಿ ಮುಖ್ಯವಾಗಿ ಇದು ಹೇಳುವಾಗ ಅನ್ನಮಯ ಪುರುಷ ಅಂತ ಹೇಳುವಾಗ ರುದ್ರನ್ನ ಇಟ್ಟುಕೊಳ್ತೀವಿ. ಅನ್ನಕ್ಕೆ ರುದ್ರನನ್ನ ಇಟ್ಟುಕೊಂಡು ಉದಕಕ್ಕೆ ವಾಯುವನ್ನ ಇಟ್ಟುಕೊಂಡು ಇದು ನೋಡಿದ್ದೀವಿ. ಉದಕಕ್ಕೆ ವಾಯುವನ್ನ ಇಟ್ಟುಕೊಂಡು ಶಿಖಿ ಅಂದ್ರ ಆ ಒಂದು ತೇಜಸ್ಸಿಗೆ ಲಕ್ಷ್ಮಿಯನ್ನ ಇಟ್ಟುಕೊಳ್ಳೋದು. ತ್ರಿವೃತ್ತ ಕರ್ಣದಲ್ಲಿನ ಇದು ಬರುತ್ತೆ. ಬಟ್ ಇಲ್ಲಿ ಏನು ಅಂದ್ರೆ ನಮ್ಗೆ ನಾವು ಊಟ ಮಾಡೋದು ಊಟಕ್ಕೆ ಸಂಬಂಧವಾಗಿರ್ಬೇಕು. ಊಟಕ್ಕೆ ಸಂಬಂಧ ಏನು? ಅನ್ನ ಹಾಕ್ತೀವಿ, ಅನ್ನ ತಕೊಳ್ತೀವಿ, ಅನ್ನದ ಜೊತೆಯಲ್ಲಿ ನೀರನ್ನ ಇಟ್ಟುಕೊಳ್ತೀವಿ. ಅನ್ನ ನೀರು ಇದು ಎರಡು ಒಳಗೆ ಹೋಗುತ್ತೆ, ಹೊರಗಿಂದ ಒಳಗೆ ಹೋಗುವಂತ ವಸ್ತುಗಳು. ಇಲ್ಲಿ ಅದನ್ನ ಯಾರು ಕೊಂಡೊಯ್ತಾರೆ ಅಂದ್ರೆ ಅನೇಕ ದೇವತೆಗಳಿದನ್ನು ಪ್ರಧಾನವಾಗಿ ಅನ್ನಕರ್ತ, ಅನ್ನವನ್ನ ಯಾರು ಮಾಡಿದ್ದಾನೋ, ಅನ್ನ ಸೃಷ್ಟಿಯನ್ನ ಮಾಡಿ ಎಲ್ಲ ಈ ಒಂದು ಸ್ಥೂಲ ಪ್ರಪಂಚ ಬ್ರಹ್ಮಾಂಡ ಮಾಡಿ ಎಲ್ಲವನ್ನೂ ನಿರ್ಮಾಣ ಮಾಡಿದ್ದು ಅಂತ ರೂಪಾತ್ಮಕ ಪ್ರಪಂಚಕ್ಕೆ ನಾಯಕನಾದಂತ ರುದ್ರದೇವರನ್ನ ಇಟ್ಟುಕೊಳ್ತೀವಿ. ಸೊ ಈ ರುದ್ರದೇವರು ಇಲ್ಲಿ ಬರ್ತಾರೆ. ಈ ರುದ್ರನಲ್ಲಿ ಆ ರುದ್ರದೇವರು ಎಲ್ಲಿಂದ ಇದಕ್ಕೆ ಆ ಒಂದು ಶಕ್ತಿಯನ್ನ ಕೊಡ್ತಾರೆ? ಯಾಕಂದ್ರೆ ಅನ್ನ ತಿನ್ನುವ ಮೂಲಕವಾಗಿ ಅದು ಮನಸ್ಸಿನಲ್ಲಿ ಹೋಗಿ ಪರಿಣಾಮ ಹೊಂದಬೇಕು. ಇದೆಲ್ಲ ಇದು ಪ್ರಾಸೆಸ್ ಒಂದ್ಸತಿ ನೋಡಿದೀವಿ. ಸೊ ಬೇಸಿಕಲಿ ರುದ್ರನನ್ನ ಇಟ್ಟುಕೊಂಡಾಗ ರುದ್ರದೇವರು ಏನು ಮಾಡುತ್ತಾರೆ, ಎಲ್ಲಿಂದ ಏನು ಮಾಡುತ್ತಾರೆ ಅಂದ್ರೆ ಅವರು ಚಂದ್ರನಲ್ಲಿ ಎದ್ದು ಮಾಡ್ತಾರೆ. ಚಂದ್ರ ಆ ಒಂದು ಪೋಷಣೆಯನ್ನ ಕೊಡತ್ತಂತ. ಚಂದ್ರನಲ್ಲಿ ಇರುವಂತಹ ಕಪ್ಪು ಅದೇ ನಾವು ದೀಪ ಹಚ್ಚುವಾಗ ಕಪ್ಪಿನಲ್ಲಿ ರುದ್ರದೇವರು ಇದ್ದಾರೆ ಅಂತ ಚಿಂತನೆ ಮಾಡ್ತೀವಲ್ಲ ಹಾಗೆ. ಕಪ್ಪು ಅಂತ ಯಾಕೆ ಹೇಳ್ತಾರ, ಚಂದ್ರನಲ್ಲಿ ಚಂದ್ರನ ಬೆಳಕು ಹೇಳ್ಬೇಕು, ಕಪ್ಪು ಯಾಕೆ ಹೇಳ್ತಾರಲ್ಲ, ಕಪ್ಪು ಅಂತ ಹೇಳೋ ಮೂಲಕವಾಗ ಅಮಾವಾಸ್ಯ ಅಂತ ಅರ್ಥ ಅಲ್ಲ, ಅದಕ್ಕೆ ಕಪ್ಪು ಅಂತ ಹೇಳೋ ಮೂಲಕವಾಗ ವಿ ಡೋಂಟ್ ಸಿ ಹಿಮ್, ಬೆಳಕು ಚಂದ್ರ ಚಂದ್ರ ಅಂತ ನಮಗೆ ಕಾಣಿಸ್ತಾರೆ, ಅಲ್ಲಿ ಒಂದು ಸೋಮಧರ ಅನ್ನ ನಮಗೆ ನೋಡೋದೇ ಇಲ್ಲ, ನಾವು ಚಂದ್ರನಲ್ಲಿ ನಾವು ನೋಡೋದೇ ಇಲ್ಲ. ಸೊ ಅದು ನಾಟ್ ಸೀನ್, ಸೊ ಕಪ್ಪು ಅಂತ ಅದು ಅದು ಅಥವಾ ಅಥವಾ ಆ ಒಂದು ಪಂಚಭೂತದಿಂದ ಆ ತಾಮಸ ಅಹಂಕಾರದಿಂದ ಬಂದದ್ದು. ಸೊ ಅದಕ್ಕೇನು ಕಪ್ಪು ಅದು ಅದು ಬರುತ್ತೆ, ಸೊ ಅದು ತಾಮಸ ಅಹಂಕಾರ, ಅದಕ್ಕೆ ಕಪ್ಪು ಅಂತಾನೆ ಬರ್ಬೋದು. ಸೊ ಚಂದ್ರನಲ್ಲಿ ಚಿಂತನೆ ಮಾಡಬೇಕು ಅಂದ್ರೆ ಏನು, ಚಂದ್ರ ಚಂದ್ರನಲ್ಲಿ ಆ ಚಂದ್ರ ಚಂದ್ರಧರ ಸೋಮಧರನ ಅಂತ ರುದ್ರದೇವರನ್ನ ಅನ್ನ ಅಂದ್ರೆ ನಾವು ಅನ್ನ ತಿನ್ನೋದ್ರಲ್ಲಿ ಎಸ್ಪೆಷಲಿ ವೆನ್ ವಿ ಗಿವ್ ಅನ್ನ ಸಂಬಳಿ ಅಕ್ಕಿ ಏನೋ ಕೊಡ್ತಿರಲ್ಲ, ಅದು ಕೊಡೋವಾಗ ಈ ಈ ಒಂದು ರುದ್ರನಲ್ಲಿ ರುದ್ರನಲ್ಲಿ ಯಾರನ್ನ ಚಿಂತನೆ ಮಾಡಬೇಕು ಅಂದ್ರೆ ಕೃಷ್ಣನನ್ನ ಚಿಂತನೆ ಮಾಡ್ಬೇಕಂತ, ಕೃಷ್ಣ ಕೃಷ್ಣ ರೂಪವನ್ನ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ ಅನ್ನಗಳಲ್ಲಿ ಕೊಡೋವಾಗ ತಗೊಳ್ಳುವಾಗ ಅನ್ನ ಚಿಂತನೆ ಮಾಡ್ಬೇಕು ಅಂತ. ಆಮೇಲೆ ಯಾಕೆಂದ್ರೆ ಇದು ಪುಷ್ಟಿಯನ್ನ ಕೊಡತ್ತ, ನಮ್ಗೆ ಬೇಕಾದ ಅಂಶ ಏನು ಅಂದ್ರೆ ಅನ್ನದಲ್ಲಿ ಅನ್ನದಲ್ಲಿ ಕೇಶವ ಇದೆಲ್ಲ ನೈವೇದ್ಯದಲ್ಲಿ ಎಲ್ಲ ಬರುತ್ತೆ, ಇಲ್ಲಿ ನಮ್ಗೆ ಬೇಕಾದ್ದು ಅದನ್ನ ಇಫೆಕ್ಟ್ ಮನಸ್ಸಿಗೆ ಹೋಗಿ ಬರಬೇಕು ನಮ್ಗೆ. ಸೊ ಅದಕ್ಕೆ ತಗೋಬೇಕು ಇದು ಕೃಷ್ಣನನ್ನ ಚಿಂತನೆ ಮಾಡೋದು, ರುದ್ರಾಂತರ್ಗತನ ಅಂದ್ರೆ ಕೃಷ್ಣನನ್ನ ಚಿಂತನೆ ಮಾಡೋದು. ಉದಕ ಅಂತ ಬಂದಾಗ ಉದಕ ಏನು ಚಿಂತನೆ ಮಾಡಬೇಕು ಅಂದ್ರೆ ಉದಕ ಕೊಟ್ಟೆ ಕೊಡ್ತೀವಿ, ಉದಕ ಇಲ್ಲದೆ ಏನು ಆಗೋದೇ ಇಲ್ಲ. ಸೊ ಉದಕ ಪ್ರಾಣ ಅದಕ್ಕೆ. ಸೊ ಉದಕಕ್ಕೆ ಚಿಂತನೆ ಮಾಡುವಾಗ ವಾಯುದೇವರ ಸ್ವಯಂ ವಾಯುದೇವರನ್ನ ಚಿಂತನೆ ಮಾಡಬೇಕು. ಆ ವಾಯುದೇವರನ್ನ ಎಲ್ಲಿ ಚಿಂತನೆ ಮಾಡೋದು, ಎಲ್ಲಿ ಚಿಂತನೆ ಮಾಡೋದು ಅಂದ್ರೆ ಸೂರ್ಯನಲ್ಲಿ, ಆ ಸೂರ್ಯನಲ್ಲಿ ಚಿಂತನೆ ಮಾಡೋದು. ಸೂರ್ಯನಿಗೇನು ಉದಕಕ್ಕೇನು ಏನು ಸಂಬಂಧ ಅಂದ್ರೆ ಆಬ್ವಿಯಸ್ಲಿ ಈ ಒಂದು ಸೂರ್ಯನೇ ಇಲ್ಲಿ ಇರುವಂತಹ ನೀರನ್ನೆಲ್ಲ, ನೀರು ನಮ್ಮ ಕರ್ಮ ಎಲ್ಲ ತಗೊಳ್ಳಿ, ಬೇಸಿಕಲಿ ನೀರು ಇವಾಗ ಅನ್ನ ಆಗ್ಬೇಕಲ್ಲ, ಅನ್ನ ಜೊತೆಲಿ ನೀರು ಕೊಡ್ಬೇಕಲ್ಲ, ಅದು ಬೇಸಿಕಲಿ ಇಲ್ಲಿ ಇರುವಂತ ನೀರನ್ನೆಲ್ಲ ಹೀರಿ, ಮೇಘ ದ್ವಾರ ಅದರಲ್ಲಿ ಎಲ್ಲ ಹೀರಿ ಮಳೆಗೆ ಕಾರಣವಾದಂತ ಸೂರ್ಯ. ಸೂರ್ಯ ಮಳೆಗೆ ಕಾರಣ ಮಾತ್ರ ಇಲ್ಲ, ಅಲ್ಲಿ ಸೂರ್ಯ ಆದಿತ್ಯರು ದ್ವಾದಶ ಆದಿತ್ಯರು ಇವರೆಲ್ಲ ಹೇಳುವಾಗ ಒಂದೊಂದು ಆದಿತ್ಯರು ಸಪ್ರೇಟ್ ಆಗ್ಬೇಕಾಗಿಲ್ಲ, ಬರೀ ಆದಿತ್ಯ ಅಂತ ಹೇಳಿದ್ರೆ ನಡೆಯುತ್ತೆ. ಬಿಕಾಸ್ ಅಲ್ಲಿ ಇದ್ದು ವರುಣ ಏನ್ ಮಾಡ್ತಾರ ಅಂದ್ರೆ ಹೇಳ್ತಾ, ವರುಣ ಬಂದು ಆ ಒಂದು ಮಳೆ 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 ಕೊಡೋವಾಗ ಮಳೆ ಆ ಪ್ರಳಯ ಕಾಲದ ಮಳೆ ತರ ಸುರಿಸೋದಿಲ್ಲ, ಇಂದ್ರ ಸುರಿಸಿದಂತ ಆ ಮಳೆ ಸುರಿಸೋದಿಲ್ಲ, ನಮ್ಗೆ ಎಷ್ಟು ಬೇಕೋ ಎಷ್ಟು ನಮ್ಗೆ ಆಗತ್ತೋ ಅಷ್ಟು ಮಳೆ, ಮತ್ತು ಮಳೆ ಜೊತೆಯಲ್ಲಿ ಆ ಜೀವ ಎಲ್ಲ ಬರುತ್ತೆ. ಸೊ ಹಾಗೆ ಮಾಡೋದಕ್ಕೆ ಕಾರಣಭೂತ ಸೂರ್ಯ ಆಗ್ತಾನ. ಸೊ ಸೂರ್ಯನಲ್ಲಿ ಇದ್ದು ಯಾರನ್ನ ಈ ವಾಯುದೇವರು ಸೇವೆ ಮಾಡ್ತಾ, ಸೂರ್ಯನಲ್ಲಿ ವಾಯುದೇವರಿದ್ದಾರೆ, ಆ ಸೂರ್ಯನಲ್ಲಿ ಇದ್ದು ಇದು ಶತ್ರುಷ್ಣದಲ್ಲೇ ಬರುತ್ತೆ. ಸೊ ವಾಯುದೇವರು ಇದ್ರೆ ವಾಯುದೇವರು ಎಲ್ಲಾ ಕಡೆನೂ ಆಫ್ಕೋರ್ಸ್ ಇದ್ದಾರೆ, ವಿಶೇಷವಾಗಿ ಸನ್ನಿಧಾನ. ಸೊ ಅಲ್ಲಿ ಇದ್ದು ಏನು ಯಾರನ್ನ ಪ್ರಾರ್ಥನೆ ಮಾಡ್ತಾರಂದ್ರೆ ನಮಗೆ ಬೇಕಾದದ್ದು ಆ ಜ್ಞಾನ ಮೂಲಕವಾಗಿ ನಮ್ಗೆ ಬೇಕು, ಜ್ಞಾನ ಬೇಕು, ಸೂರ್ಯ ಜ್ಞಾನ ಬೇಕು. ಸೊ ಹೈಗ್ರೀವನ್ನ ಚಿಂತನೆ ಮಾಡ್ತಾರ, ಹೈಗ್ರೀವ ರೂಪವನ್ನ ಚಿಂತನೆ ಮಾಡೋದು. ಸೊ ಇದು ಎರಡು ತಕ್ಕೊಳ್ಳುವಂತ ವಸ್ತು ಅಂದ್ರೆ ಅನ್ನ ಪಾನ ಎರಡನ್ನ ತಕ್ಕೊಳ್ತೀವಿ ಅಷ್ಟೇ ಆಗತ್ತೆ. ಅದು ಒಳಗೆ ಹೋಗಿ ಜಠರಾಗ್ನಿಗೆ ಹೋಗಿ ಅಲ್ಲಿ ಸಮಾನ ವಾಯು ಇವರಿಂದ ಸಮೀಕರಣ ಮಾಡಿ ಅಲ್ಲಿ ಬೆಂಕಿ ತೇಜಸ್, ಬೇಸಿಕಲಿ ನಮ್ಗೆ ಕ್ರೂಡ್ ಆಗಿ ಹೇಳ್ಬೇಕಂದ್ರೆ ಕ್ಯಾಲರೀಸ್ ಅಂತ ತಗೊಳ್ಬೇಕಲ್ಲ, ಈ ಕ್ಯಾಲರೀಸ್ ಆರ್ ವಾಟ್ ಎವರ್ ಶಕ್ತಿ, ವಿ ಡೋಂಟ್ ಇವನ್ ಸೀ ದಟ್. ಅದು ತೇಜಸ್ ರೂಪ ಯಾವತ್ತು ಲಕ್ಷ್ಮಿ ರೂಪ, ಆ ಲಕ್ಷ್ಮಿ ರೂಪದಿಂದ ಹೋಗತ್ತಂದ್ರೆ ಇದು ಅವ್ರಗಳು ದೇವತೆಗಳು ಏನ್ ಮಾಡ್ತಾರಂದ್ರೆ ಈ ಅನ್ನವನ್ನ ಇದನ್ನ ಈ ಅನ್ನವನ್ನ ನಮ್ಗೆ ಹಾಕಿದ ತಟ್ಟೆಯಲ್ಲಿ ಹಾಕಿರುವಂತ ಈ ಅನ್ನವನ್ನ ತಕೊಂಡು ಹೋಗಿ ಅನ್ನವನ್ನ ಪ್ರಿಪೇರ್ ಮಾಡು. ತಟ್ಟೆಯಲ್ಲಿ ಹಾಕೋದು ಮಾತ್ರ ಇಲ್ಲ, ತಟ್ಟೆಯಲ್ಲಿ ಹಾಕಲಕ್ಕೆ ಮುಂಚೆ ಬರ್ಲಕ್ಕೆ ಏನೇನೇನೇನೆಲ್ಲ ಕಾರಣಗಳಿದೆಯೋ ಎಲ್ಲವೂ ಚಂದ್ರನಲ್ಲಿ ಇದ್ದು ಚಂದ್ರನ ಕಿರಣಗಳಲ್ಲಿ, ಚಂದ್ರನಲ್ಲಿಂದ ದೂರ ಇದ್ದು ಅಂತ ಅರ್ಥ ಅಲ್ಲ, ಚಂದ್ರನ ಕಿರಣಗಳು ಆ ಕೈ ತರ ಕಿರಣಗಳು ಅಂದ್ರೆ ಕೈಗಳು ಅಂತಾನೆ ಅರ್ಥ. ಆ ಕೈಗಳ ದ್ವಾರ ಇಲ್ಲಿಲ್ಲೆಲ್ಲ ಮಾಡಿ ಆ ಅನ್ನವೇ ನಮ್ಮ ತಟ್ಟೆಯಲ್ಲಿ ಬಂದು ಬೀಳುವಂತೆ ಮಾಡಿ ಆ ಬಿದ್ದದಲ್ಲಿ ಕೆಲವು ಅಂಶಗಳು ನಮ್ಮ ಒಳಗೆ ಕರ್ಕೊಂಡು ಹೋಗಿ, ಇದು ಎಂಟೈರ್ ಪ್ರಾಸೆಸ್. ಎಂಟೈರ್ ಪ್ರಾಸೆಸ್ ಅನ್ನ ರುದ್ರದೇವರು ಮಾಡಿದ್ರೆ ಅದಕ್ಕೆ ಸೇಮ್ ವೇ ನೀರಿನ ಪ್ರಾಸೆಸ್ ಇದನ್ನ ಮಾಡೋರು ವಾಯುದೇವರು ಮಾಡ್ತಾರೆ. ಇವರಿಬ್ರು ತಾವು ಲಕ್ಷ್ಮಿಯಲ್ಲಿ ಹೋಗಿ ಸಮರ್ಪಣೆ ಮಾಡ್ತಾರಂತ, ಅಂದ್ರೆ ನಮ್ಮ ಹೊಟ್ಟೆಯಲ್ಲಿ ಹೋಗಿ ದಟ್ ಈಸ್ ಕನ್ವರ್ಟೆಡ್ ಇನ್ ಟು ತೇಜಸ್. ಸೊ ಆ ತೇಜಸ್ ಅಂದ್ರೆ ಟೇಕ್ ಇಟ್ ಅಸ್ ಕ್ಯಾಲರೀಸ್ ಆರ್ ಶಕ್ತಿ ಆರ್ ಎನರ್ಜಿ, ಬೇಸಿಕಲಿ ಎನರ್ಜಿ ಅಂತ ತಗೊಳ್ಳೋಣ. ಎನರ್ಜಿ ರೂಪ, ಎನರ್ಜಿ ಕ್ರೂಡ್ ಆಗಿರುತ್ತೆ, ಎನರ್ಜಿಲಿ ಇರುವಂತ ರೂಪ ಅದು ಲಕ್ಷ್ಮಿಯಲ್ಲಿ ಸೇರಿದ್ರೆ ಲಕ್ಷ್ಮಿ ಬಂದು ದೇವರಲ್ಲಿ ಸೇರ್ತಾಳ. ಯಾವಲ್ಲಿ ಯಾವ ದೇವರಲ್ಲಿ ಎಲ್ಲಿ ಸೇರ್ತಾಳ ಅವಳು ಅಂದ್ರೆ ಅಲ್ಲಿ ಪರಶುರಾಮ, ಹರಣಿಪತಿ ಪರಶುರಾಮ, ಅಗ್ನಿ ತೇಜಸ್ಸು ಅಗ್ನಿಪತಿ ಪರಶುರಾಮ ಅಲ್ಲಿ ಹೋಗಿ ಸೇರ್ತಾಳೆ, ಅಲ್ಲಿ ಹೋಗಿ ಪರಶುರಾಮ ದೇವರಿಗೆ ಕೊಡ್ತಾಳಂತ. ಸೊ ಹೀಗೆ ಈ ಪ್ರಾಸೆಸ್ ಆಗತ್ತೆ. ಸೊ ಕೊಡೋವಾಗ ಹಾಗೆ ಚಿಂತನೆ ಮಾಡೋದು ಅಂತ ಭೂ ಉದಕ ಸಿಹಿಯೊಳಗೆ ಇದು ಇದು ಪ್ರಾಸೆಸ್ ಆದ್ಮೇಲೆ ನಮ್ಗೆ ಏನ್ ಬರುತ್ತೆ, ಇದು ಪ್ರಾಸೆಸ್ ಎಲ್ಲ ಆಗಿ ಆ ಶಕ್ತಿ ಎಲ್ಲ ಬರುತ್ತೆ, ನಮ್ಗೆ ಶಕ್ತಿ ಬರುತ್ತೆ. ಸೊ ವಿತ್ ಆಲ್ ದಿಸ್ ಕಾಂಬಿನೇಷನ್ಸ್ ನಮ್ಮಲ್ಲಿ ಇದು ಈ ಫುಡ್ ವಾಟ್ ಎವರ್ ಕಾಂಬಿನೇಷನ್ ಇಟ್ ಗೋಸ್ ತ್ರೂ, ಅದು ಏನಾಗತ್ತೆ ನಮ್ಗೆ ಅಂದ್ರೆ, ಇದು ಮೆಡಿಕಲ್ ಸೈನ್ಸ್ ಇಲ್ಲ, ನಮ್ಮ ಆಯುರ್ವೇದಕ್ಕೆ ಹೋದಾಗ ನಮ್ಮ ದೇಹದಲ್ಲಿ ಹೇಳ್ತಾರೆ ವಾತ ಪಿತ ಕಫ ಅಂತ ಮೂರು ಧಾತುಗಳನ್ನ ಹೇಳ್ತಾರೆ. ಈ ಮೂರಿನ ಒಂದು ಪ್ರಪೋರ್ಷನ್ ಇಂದ ಮೂರು ಇರ್ಲೇಬೇಕು, ಅಫ್ಕೋರ್ಸ್ ಈ ದೇಹ ಇರ್ಲಕ್ಕೆ ಇದು ಮೂರು ಧಾತುಗಳು ಬೇಕು ಅಂತ ಹೇಳ್ತಾರೆ. ಈ ಧಾತು ಅಂದ್ರೆ ಸಪ್ತ ಧಾತು ಅಂತಿಲ್ಲ, ಈ ಧಾತುಗಳು ಅಂದ್ರೆ ಇದ ಮೂಲ ಕಾರಣವಾಗಿ ಈ ಮೂರು ವಾದರಾಜರ ದೇಹ ವಾತಾಶ್ಲೇಷ್ಮ ಅಂತ ಹೇಳ್ತಾರಲ್ಲ, ಈ ಮೂರಿನ ವಿಕಾರದಿಂದ ನಮ್ಗೆ ಏನು ಬರುತ್ತೆ ಅಂದ್ರೆ, ಚಂದಾರ್ಗೆನೋ ನಡೆಯುತ್ತೆ ದೇಹ, ಅಥವಾ ನಮಗೆ ಆ ರೋಗ ರುಜಿನಗಳು, ಈ ಪ್ರಪೋರ್ಷನ್ ಬ್ಯಾಲೆನ್ಸ್ ಆಗದೆ ಇದ್ರೆ ರೋಗ ರುಜಿನಗಳೆಲ್ಲ ಬರುತ್ತೆ. ಸೊ ಇದಕ್ಕೆ ಕಾರಣ ಆಗತ್ತೆ, ಅದು ಕಾರಣ ಆದಾಗ ಅದು ಹೇಗೆ ಅಂದ್ರೆ ಹೇಳ್ತಾರೆ, ನಮ್ಮ ರೋಗ ರುಜಿನ ಎಲ್ಲ ಬರ್ಲಕ್ಕೆ ಏನು ಕಾರಣ ಅಂದ್ರೆ ಇದಕ್ಕೆ ಹೇಳ್ತಾರೆ. ಅಲ್ಲಿ ನಾವು ಒಂದ್ಸತಿ ಇದು ನೋಡಿದ್ದೇವೋ ಏನೋ ಅಂತ ಕಾಣುತ್ತೆ. ಇಲ್ಲಿ ಹೇಳುವಾಗ ಅಲ್ಲಿ ಹೇಳ್ತಾರೆ ಇದು ನಮ್ಮ ರೋಗ ರುಜಿನಗಳು ಈ ಫುಡ್ನಿಂದಲೇ ಬರತ್ತೆ ಅಂತಿಲ್ಲ, ನಮ್ಮ ಕರ್ಮಕ್ಕೆ, ಅದು ಭೋಜನ ರಸ ವಿವಾಸ ಅಂತ ಇಲ್ಲಿ ನೆನಪು ಮಾಡ್ಕೋಬೇಕು. ನಾವು ನಮ್ಮ ತಟ್ಟೆ ಇರೋದನ್ನ ನಾವು ಬಾಯಿಲಿ ಹಾಕೋಬೇಕಂದ್ರೆ ಅದು ಉಣ್ಣೋದು ಅಂದ್ರೆ ಭೋಜನ, ಅದು ಉಣ್ಣೋದು ಅಂದ್ರೆ ಯಾವುದು ನಮಗೆ ಕರ್ಮಕ್ಕೆ ಅನುಗುಣವಾಗ ಅದನ್ನ ಉಣಿಸ್ತಾ ಇದ್ದಾನ, ಅದನಿಂದ ಶಕ್ತಿ ಬಂದು ಅದನಿಂದ ಮನಸ್ಸಿಗೆ ಹೋಗಿ ದಟ್ ಇಸ್ ಅ ಪ್ರಾಸೆಸ್ ಆಗತ್ತೆ. ಸೊ ಇದು ಬರೋವಾಗ ನಮ್ಗೆ ರೋಗ ರುಜಿನಗಳು ಹೇಗೆ ಬರುತ್ತೆ ಅಂದ್ರೆ, ಒಂದು ಆಗಂತುಕ ಅಂತ ಹೇಳ್ತಾರೆ, ಆಗಂತುಕ ಅಂದ್ರೆ ನೈಮಿತ್ತ ಒಂದು ನಿಮಿತ್ತ ಇಟ್ಟುಕೊಂಡು ಬರೋದು, ಇನ್ನೊಂದು ಬಂದು ದೋಷಜ ಅಂತ ಹೇಳ್ತಾರೆ, ಅಂದ್ರೆ ಒಂದು ಕರ್ಮಜ ಇನ್ನೊಂದು ದೋಷಜ ಅಂತ ಎರಡು ರೀತಿಯಾಗಿ. ಅಂದ್ರೆ ಈ ಹೊಟ್ಟೆಯಲ್ಲಿ ಹೋದದ್ದಿದೆಲ್ಲ ಈ ಒಂದು ಊಟ ತಿಂಡಿ ವಾಟ್ ಎವರ್ ಕ್ಯಾಲರೀಸ್ ಶಕ್ತಿ ಆಯಾ ಇಂದ್ರಿಯಕ್ಕೆ ಹತ್ತು ಇಂದ್ರಿಯ ಮೂಲಕವಾಗಿ ಹೋದದ್ದಿದೆಯಲ್ಲ, ಇದು ನಮ್ಮ ಕರ್ಮಕ್ಕೆ ಅನುಗುಣವಾಗ ಡೈರೆಕ್ಟ್ಲಿ ಇಟ್ ವಿಲ್ ಮೇಕ್ ಅಸ್ ಸಫರ್. ಅಂದ್ರೆ ಕೆಲವೊಮ್ಮೆ ಏನಾಗತ್ತೆ, ಊಟದ ಈ ಮೂರು ವಾತಾಪಿತ ಶ್ಲೇಷ್ಮ ಇದು ಮೂರಿಂದಲೂ ನಮಗೆ ರೋಗಗಳು ಬರುತ್ತೆ. ವಾತಾಪಿತ ಕಫ ಇಟ್ಟುಕೊಂಡು ನಮಗೆ ಏನೋ ಒಂದು ಬೆನ್ನು ನೋವು, ಕೈ ನೋವು, ಕಾಲು ನೋವು, ಕಿಡ್ನಿ ನೋವು, ಆ ನೋವು, ಈ ನೋವು, ಏನೇನೇನೇನೆಲ್ಲ ಒಂದು ಇಟ್ಟುಕೊಂಡು ನಮಗೆ ಕಾಟವನ್ನ ಕೊಡುತ್ತೆ, ನಮ್ಮ ಸಾಧನೆಗೆ ಅಡ್ಡ ಮಾಡುತ್ತೆ. ಇನ್ನೊಂದಕ್ಕೆ ಇದು ಡಾಕ್ಟರ್ ಹತ್ರ ಹೋಗಿ ಔಷಧ ತಗೊಂಡು ಅದು ತಗೊಂಡು ಇದು ತಗೊಂಡು ಏನೋ ಮಾಡ್ತೀವಿ. ಇನ್ನೊಂದೊಂದು ಇರುತ್ತೆ ಕರ್ಮಜ, ಇದು ಡೈರೆಕ್ಟ್ ಎಲ್ಲವೂ ಕರ್ಮದಿಂದಲೇ ಹುಟ್ಟೋದು. ಕರ್ಮದಿಂದ ಆ ಒಂದು ದೋಷಗಳನ್ನ ಕೊಟ್ಟು ವಾತಾಪಿತ ಕಫ ಅದನ್ನ ಇದನಿಂದ ಇಟ್ಟುಕೊಂಡು ರೋಗ ಕೊಟ್ಟು ಅದನಿಂದ ದುಃಖ ಕೊಡೋದು, ಇನ್ನೊಂದು ಡೈರೆಕ್ಟ್ ಆಗೇ ಕೊಡೋದು. ಕರ್ಮಜ ಅಂದ್ರೆ ಆ ತಕ್ಕೊಂಡ ಅನ್ನದ ಸೂಕ್ಷ್ಮ ಅಂಶಗಳಿಂದ ನಮ್ಮ ಕರ್ಮಕ್ಕೆ ತಕ್ಕಂತೆ ದೇವರು ಉಣಿಸಿದ್ದಾನೆ, ಆ ಊಟದ ಪರಿಣಾಮ ಆಗಿ ಡೈರೆಕ್ಟ್ ಆಗಿ. ಅಂದ್ರೆ ಇದು ನೀವು ಡಾಕ್ಟರ್ ಹತ್ರ ಹೋಗಿ ಏನು ಕೇಳಿದ್ರು, ಡಿಟರ್ಮಿನ್ ಯಾಕೆ ಬಂದಿದ, ಯಾಕೆ ಎಲ್ಲ ಸರಿ ಯಾಕೆ ಬಂದಿದ, ಯು ಕೆನಾಟ್ ಡಿಟರ್ಮಿನ್, ಆ ದುಃಖ ಕಷ್ಟ ಸಾಧನೆಗೆ ಅಡ್ಡ ಮಾಡೋದು. ಸೊ ಹೀಗೆ ಬರುತ್ತೆ ಅಂತ ಹೇಳ್ತಾರೆ. ಇದು ಎರಡು ರೀತಿ ಅಂತ ಹೇಳ್ತಾರೆ, ಈ ರೋಗ ರುಜಿನಗಳು ಇದು ಎರಡು ರೀತಿ ಅಂತ ಹೇಳ್ತಾರೆ. ಒಂದು ಬಂದು ಒಂದು ನಮ್ಮ ದೇಹದಿಂದ ಒಂದು ಸಹಜ, ಅದರಲ್ಲಿ ಎರಡು ಎಲ್ಲ ಎರಡೆರಡು ಹೋಗುತ್ತೆ. ಅಂದ್ರೆ ಒಂದು ರೋಗಗಳು ಅಂದ್ರೆ ಡಿಸೀಸ್ ಅಂತಲ್ಲ, ನಮ್ಗೆ ಸಾಧನೆಗೆ ಅಡ್ಡ ಮಾಡೋದು. ಇದು ಒಂದು ಏನು ಅಂದ್ರೆ ನಮಗೆ ಯಾವತ್ತೂ ಇರುವಂತದ್ದು ಸಹಜ ಅಂತ ಅಂದ್ರೆ ಏನು ಅಂದ್ರೆ, ಒಂದು ಎಕ್ಸಾಂಪಲ್ ಹಸಿ ಆಗೋದು, ಬಾಯಾರಿಕೆ ಆಗೋದು, ಇದೆಲ್ಲಾನು ಕಷ್ಟ ತಾನೆ. ಹಸಿ ಆಗತ್ತೆ ಆ ಟೈಮ್ಗೆ ಸ್ವಲ್ಪ ಹಾಕ್ಬೇಕು, ಬಾಯಾರಿಕೆ ಆಗತ್ತೆ ಅದೆಲ್ಲ, ಅದು ಇಲ್ಲದಂದ್ರೆ ಕೇಳಲಿಕ್ಕೆ ಆಗೋದೇ ಇಲ್ಲ, ಏನೋ ಹೋಗ್ತೀವಿ ಏನೋ ಒಂದು ಬೇಕಾಗಿರತ್ತೆ. ಸೊ ಇದು ಅದರ್ವೈಸ್ ನಮ್ದು ತಗೊಳ್ಳಿ ಓಲ್ಡ್ ಏಜ್ ಅಷ್ಟು ಗ್ರಹಣ ಶಕ್ತಿ ಇರೋದಿಲ್ಲ, ಇದೆಲ್ಲ ಹೌದು. ಇದು ಸಹಜ ಧರ್ಮ, ಇದು ಸಹಜವಾಗಿ ಬರುವಂತ ಆ ಒಂದು ಸ್ವಾಭಾವಿಕ ಅಂತ ಇದಕ್ಕೆ ಕರೀತಾರೆ. ಆಗಂತುಕ ಅದರ್ವೈಸ್ ನೈಮಿತ್ತಿಕ ಅಂತ ಒಂದು ನಿಮಿತ್ತ ಇಟ್ಕೊಂಡು ಆ ನೋವು ಈ ನೋವು ಇಟ್ಟುಕೊಂಡು ಬರುವಂತದ್ದು, ಅದಕ್ಕೆ ಪ್ರಿವೆನ್ಷನ್ ಉಂಟು. ಕೆಲವೊಮ್ಮೆ ಈ ದೋಷ ನಿಮ್ಗೆ ಬಂದಿದೆ, ಈ ಗ್ರಹ ಇದು ಇದೆಲ್ಲ ಮಾಡಿ ಸರಿಯಾಗತ್ತೆ, ಅದು ದಟ್ ಈಸ್ ಆಲ್ಸೋ ಪ್ರಿವೆಂಟಬಲ್, ಆರ್ ಯು ಕ್ಯಾನ್ ರಿಡೀಮ್ ಯುವರ್ ಸೆಲ್ಫ್ ಫ್ರಮ್ ಇಟ್, ಹಾಗಿರುವಂತದ್ದು. ಈ ತರ ಎರಡು ವಿಧ ಆಗತ್ತೆ, ಸಹಜ, ಇನ್ನೊಂದು ಬಂದು ನೈಮಿತ್ತಿಕ ಅಂತ, ಎರಡು ಆಗಂತುಕ ಆರ್ ನೈಮಿತ್ತಿಕ ಅಂತ ಎರಡು ರೀತಿ ಆಗತ್ತೆ. ಆಮೇಲೆ ಇನ್ನೊಂದು ಏನು ಅಂದ್ರೆ, ಒಂದು ದೇಹಕ್ಕೆ ಬರೋದು ಒಂದು ದೈಹಿಕ ಒಂದು, ಒಂದು ಮಾನಸಿಕ ಒಂದು. ಕೆಲವೊಮ್ಮೆ ಎಲ್ಲ ಚೆನ್ನಾಗಿರುತ್ತೆ, ಡಾಕ್ಟರ್ ತಗೊಂಡು ಎಲ್ಲ ಟೆಸ್ಟ್ ಮಾಡ್ಕೊಂಡು ಪರ್ಫೆಕ್ಟ್ ಎಲ್ಲ ಇರುತ್ತೆ, ಬಟ್ ಮನಸ್ಸು, ಮನಸ್ಸು ಚಂಚಲ, ಮನಸ್ಸಿನ ಭಯ, ಅದಕ್ಕೆ ಮೆಡಿಸಿನ್ ಇಲ್ಲ, ಒಂದು ಯು ಕ್ಯಾನ್ ಟೇಕ್ ಆಂಟಿ ಡಿಪ್ರೆಸೆಂಟ್ ಏನೋ ಒಂದು ತಕೊಂಡ್ರು ಸಾಧನೆಗೆ ಅಡ್ಡ ಮಾಡುತ್ತೆ. ಬಿಕಾಸ್ ಆಫ್ ಯುವರ್ ಮೆಂಟಲ್ ಕಂಡೀಷನ್ ಸಾಧನೆ ಆಗೋದಿಲ್ಲ ನಿಮ್ಗೆ, ಅದಕ್ಕೆ ಅಡ್ಡ ಮಾಡುತ್ತೆ ಮಾನಸಿಕವಾಗಿ. ಆರ್ ಮಾನಸಿಕ ಎನಿ ನಂಬರ್ ಆಫ್ ಥಿಂಗ್ಸ್ ಇರಬಹುದು, ಅದು ಅದು ಮಾನಸಿಕ ಒಂದು. ಇನ್ನೊಂದು ದೈಹಿಕ, ದೈಹಿಕ ಎಂಬುದು ಇದೆಲ್ಲ ಬರುತ್ತೆ, ದೈಹಿಕದಿಂದ ನಮ್ಗೆ ಬರುವಂತದ್ದು ಇಟ್ಸ್ ಆಬ್ವಿಯಸ್, ಆ ನೋವು ಈ ನೋವು ಇದೆಲ್ಲ ಬರೋದು. ಈ ನೋವು ಬರೋದು ಅಗೇನ್ ವಿಷ ಒಂದು ಕರ್ಮಜ ದೋಷಜ ಅಂತ ಒಂದು ಬಂದು ಡೈರೆಕ್ಟ್ ಆಗಿ ಬರುತ್ತೆ. ರೋಗ ರುಜಿನ ಅಂತ ಹೇಳಿದೆ, ಈ ಡೋಂಟ್ ಇವನ್ ಡಿಟರ್ಮಿನ್ ದ ಕಾಸ್, ಹಾಗಾಯ್ತೋ ಗೊತ್ತಿಲ್ಲ ನಮ್ಗೆ ಅಂತ. ಇನ್ನೊಂದು ಒಂದು ಕಾಸ್ ಇಟ್ಟುಕೊಂಡು ವಾತ ಪಿತ್ತ ಜಾಸ್ತಿ ಆಗಿದೆ, ವಾತ ಜಾಸ್ತಿ ಆಗಿದೆ, ಕಫ ಜಾಸ್ತಿ ಆಗಿದೆ, ಈ ಬ್ಯಾಲೆನ್ಸ್ ಇದನ್ನೇ ಇಟ್ಟುಕೊಂಡು ಬರೋದು. ಸೊ ಹೀಗೆ ಅನೇಕ ಬರತ್ತಂತ. ಆದ ಕಾರಣದಿಂದ ಇಲ್ಲಿ ಅದನ್ನ ಹೇಳ್ತಾ ಹತ್ತು ದಶ ಏಕಾತ್ಮನೆನಿಸಿ ಭೂದಕ ಶಿಖಿಯೊಳಗೆ ಹತ್ತು ಕರ್ಣದಿ ಅಧಿಪರೆನಿಸುವ ಪ್ರಾಣ ಮುಖ್ಯಾದಿತ್ಯರು. ಅದಕ್ಕೆ ಪ್ರಾಣ ಮುಖ್ಯ, ಪ್ರಾಣನೇ ಮುಖ್ಯ, ಪ್ರಾಣ ಮುಂತಾದ ಆದಿತ್ಯರಳು ನೆಲೆಸಿ ವಿತರ್ತನಾಗಿದ್ದ ಅನವರತ ನಿರವಧಿಕ ಮಹಿಮನು. ಸೊ ಇದರಲ್ಲಿ ಏನು ನಾವು ಚಿಂತನೆ ಮಾಡ್ಬೇಕು, ಇಷ್ಟು ರೂಪ ಇದೆ ಇದೆಲ್ಲ ಚಿಂತನೆ ಮಾಡಿ ಆಗಲ್ಲ ನಮ್ಗೆ. ಏ ಇಷ್ಟು ರೂಪ, ಇಟ್ಸ್ ವೆರಿ ಕನ್ಫ್ಯೂಸಿಂಗ್. ಒಂದು ಅನ್ನ ಕೊಡಬೇಕು, ಅನ್ನ ತಕೋಬೇಕು ಅಂದ್ರೆ ಇಷ್ಟು ರೂಪ ಯಾತಕ್ಕೆ ಅಂತ ಹೇಳುವಾಗ ಅಲ್ಲಿ ಹೇಳ್ತಾರೆ, ಒಂದು ರೂಪ ಸ್ಟಾರ್ಟ್ ಮಾಡಿ. ಯಾವ ರೂಪ? ಸಕಲ ವಿಷಯ ನಿಧನ ನಾಮಕ ಸಂಕರ್ಷಣ, ಸಂಕರ್ಷಣ ಎಂಬ ಹೆಸರಿನಿಂದ ಈ ನಿಧನ, ಗುಹ್ಯವಾದ ನಾಮ ಅವನಿಗೆ ನಿಧನ ಅಂತ ಒಂದು ನಾಮ. ಅಲ್ಲಿ ಯಾರದು ನಿಧನ ಅಂತ ಏನು ಚಿಂತನೆ ಮಾಡ, ನಿಧನ ಯಾರು ಏನು ಚಿಂತನೆ ಮಾಡೋದು, ನಿಧನ ಅಂಬ ಹೆಸರಿಂದ ಅವನು ಸಂಕರ್ಷಣ ರೂಪದಿಂದ ಇದ್ದು ಸ್ವೀಕಾರ ಎಲ್ಲ ಮಾಡ್ತಾನೆ. ನಾವು ಕೊಡೋವಾಗ ತಕೊಳ್ಳೋವಾಗ ಸಂಕರ್ಷಣ ರೂಪ ಭಗವಂತನನ್ನ ಚಿಂತನೆ ಮಾಡಿದ್ರೆ ಅವನು ಏನೇನು ಪಾಪಗಳಿದೆಯೋ ಅದನ್ನ ತೆಗೆದು ಬಿಡ್ತಾನೆ ಅಂತ ಬರುತ್ತೆ. ಸೊ ಇಲ್ಲಿ ನಿಧನ ನಾಮಕ ಅಂತ ಬಂದಾಗ ನಮ್ಗೆ ಇದು ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತೆ. ಅನಾದಿ ನಿಧನೋ ಅಂತ ಬರ್ತಾನೆ, ನಿಧನ ಅನಾದಿ ನಿಧನ, ಅನಾದಿ ನಿಧನ, ಅನಾದಿ ನಿಧನ, ಅದಕ್ಕೆ ಅಡ್ಜಸ್ಟ್ ಬೇಕಾದ್ರೆ ಸೇರಿಸ್ಕೊಳ್ಳಿ. ನಿಧನ ಅಂಬುದು ಅನಾದಿ ನಿಧನ. ಸೊ ಇದು ಇರೋದು ಎಲ್ಲ ಹೊರಗಡೆ ಇರುವಂತಹ ನಾಲ್ಕು ರೂಪಗಳಲ್ಲಿ ಇರುವಂತ ಸಂಕಷ್ಟ ಅಲ್ಲ. ಇಲ್ಲಿ ನಿಧನ ಅಂಬುವ ಹೆಸರಿನಿಂದ ನಮ್ಮ ನಾಡಿಗಳಲ್ಲಿ ಇರುವಂತ ರೂಪ ನಿಧನ ಅಂತ. ಇವನು ಏನು ಮಾಡ್ತಾನ, ನಿಧನ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಬಂದ ಪದ ಆಗತ್ತೆ. ಸೊ ಈ ನಿಧನ ಅಂತ ಅವನು ಏನು ಮಾಡ್ತಾನೆ ಇಲ್ಲಿ ಅಂತ ಹೇಳಿದಾಗ, ನಿಧನ ಎಲ್ಲವನ್ನು, ಎಲ್ಲವನ್ನು ನಿಧನ ಅಂಬುದು ಎಲ್ಲವನ್ನು ನಾಶ ಮಾಡೋದು ಅಂತ. ಅಂದ್ರೆ ಈ ತರ ಇಷ್ಟು ರೋಗ ರುಜಿನ, ಆ ಕರ್ಮ ಈ ಕರ್ಮ, ಇಷ್ಟು ದಿವಸ ಬಂದದ್ದು ಊಟದಿಂದ ಬಂದದ್ದು, ಈ ಕರ್ಮ ಆ ಕರ್ಮ ಎಲ್ಲವೂ ಅವನನ್ನ ಸ್ಮರಣೆ ಮಾಡಿದ್ದಾಗ ಅವನು ಅದನ್ನ ನಾಶ ಮಾಡಿಬಿಡ್ತಾನಂತ. ನಮ್ಗೆ ನಾಶ ಮಾಡ್ತಾನಂತ ಒಂದು ಅಷ್ಟೇನ, ನಾಶ ಮಾಡಿ ಇನ್ನು ಏನ್ ಮಾಡ್ತಾನ ಅವನು ನಾಶ ಮಾಡಿದ ಮೇಲೆ ಅಂದ್ರೆ ಏನು ನಾಶ ಮಾಡ್ತಾನಂದ್ರೆ ವಿಕಂತೇಕ ನಾಶ ಮಾಡಿ ರೋಗ ರುಜಿನ ನಾಶ ಮಾಡ್ತಾನ, ರೋಗ ರುಜಿನಕ್ಕೆ ಕಾರಣವಾದಂತ ಪಾಪವನ್ನ ನಾಶ ಮಾಡ್ತಾನೆ, ಆ ಪಾಪಕ್ಕೆ ಕಾರಣವಾದಂತ ನಮ್ಮ ಅಜ್ಞಾನವನ್ನ ನಾಶ ಮಾಡ್ತಾನೆ, ಕೊನೆಯಲ್ಲಿ ಈ ಸಂಸಾರ ಎಲ್ಲದಕ್ಕೆ ಮೂಲ ಕಾರಣ ಏನು ಅಂದ್ರೆ ಈ ಸಂಸಾರ ಅಂಬೋ ಆ ಒಂದು ಲಿಂಗದೇಹ ಅದನ್ನು ನಾಶ ಮಾಡ್ತಾನೆ. ಸೊ ಎಲ್ಲ ಮಾಡಿ ಏನ್ ಮಾಡ್ತಾರೆ, ಎಲ್ಲ ನಾಶ ನಾಶ ನಾಶನೇ ಆಗ್ತಾರೆ. ನಿಧನದ ಸ್ಮರಣೆ ಅಂದ್ರೆ ಇಲ್ಲ, ನಿಧನದ ಸ್ಮರಣೆ ನಾಶ ಮಾಡಿ ಯಾವಾಗಲೂ ನಾಶ ಹೋ. ಇವಾಗ ಹೇಗೆ ಅಂದ್ರೆ ಇದಕ್ಕೆ ಹೇಳ್ತಾರೆ ಶಾಸ್ತ್ರದಲ್ಲಿ, ಸೂರ್ಯ ಉದಯ ಆಗ್ತಾ ಇದೆ ಬೆಳಕು ಬರ್ತಾ ಇದೆ ಅಂದ ಕೂಡಲೇ ಎರಡು ಆಗತ್ತೆ ಅಂತಾರೆ, ಒಂದು ಕತ್ತಲೆ ಹೋಗುತ್ತೆ ಬೆಳಕು ಬರೋದು, ಅಂದ್ರೆ ಕತ್ತಲೆ ಹೋಗೋದು. ದೇ ಆರ್ ಆಲ್ವೇಸ್ ಟುಗೆದರ್, ಸೇರಿಯೇ ಇರುತ್ತೆ. ಅದಕ್ಕೆ ಮಾ ಅಂತ ಹೇಳ್ತಾರೆ. ಮಾ ಅಂದ್ರೆ ಆ ಅಜ್ಞಾನ ನಾಶವೂ ಆಗತ್ತೆ, ಜ್ಞಾನದ ಉತ್ಪತ್ತಿಯು ಆವಿರ್ಭಾವವೂ ಆಗುತ್ತೆ, ಎರಡು ಒಟ್ಟಿಗೆ ಇರೋದು. ಹಾಗೆ ನಿಧನ ಅಂಬೋದು ಹಾಗೆ ಆಗತ್ತೆ. ಹಾಗೆ ಅರ್ಥ ಏನು ಅಂದ್ರೆ ಇಲ್ಲಿ ನಿತರಾಮ್ ಧನಂ ಅಂತ, ನೀ ಎಂಬುದಕ್ಕೆ ನಿತರಾಮ್, ನಿತರಾಮ್ ಅಂದ್ರೆ ಆಲ್ವೇಸ್ ಯಾವತ್ತು ಇರುವಂತ ನಿತರಾಮ್ ಧನಂ. ಇದು ಎಲ್ಲಿ ಬರುತ್ತಂದ್ರೆ ಕುಂತಿ ಕೃಷ್ಣನನ್ನ ಸಂಬೋಧನೆ ಮಾಡ್ತಾಳಂತ, ನೀನೇ ನಿಧನ ಅಂತ ಕರೀತಾಳಂತ. ಅಂದ್ರೆ ನಮ್ಮ ಪಾಪ ಅಂದ್ರೆ ಅವ್ರಿಗೆ ಎಲ್ಲರಿಗೂ ಪಾಪ ಏನು ಪ್ರಾರಂಭ ಮಾತ್ರ ಅಲ್ಲ ಸ್ವಾಮಿ, ನಿತರಾಮ್ ನೀನೇ ಧನ, ನೀನೇ ಸಂಪತ್ತು ಅಂಬೋ ಅರ್ಥದಲ್ಲಿ. ಏನು ಸಂಪತ್ತು, ಏನು ಯಾವತ್ತೂ ಇರುವಂತ ಸಂಪತ್ತು ಏನು ಅಂದ್ರೆ ಭಗವಂತ ವಿಶೇಷವಾಗ ಜ್ಞಾನ, ಜ್ಞಾನದಲ್ಲಿನೂ ಶ್ರೇಷ್ಠವಾದ ಅಪರೋಕ್ಷ ಜ್ಞಾನ, ಮತ್ತು ಆ ಜ್ಞಾನದಿಂದ ಪಡೆಯುವಂತ ಮೋಕ್ಷ, ಅದೇ ಯಾವತ್ತೂ ಇರುವಂತ ಸಂಪತ್ತು ಅಂದ್ರ ಮೋಕ್ಷದ ಸುಖ. ಸೊ ಈ ಒಂದು ನಿಧನ ನಾನ ಈ ಒಂದು ಚಿಂತನೆಯನ್ನೇ ಇಲ್ಲಿ ಕೊಡ್ತಾ ಇದ್ದಾರೆ. ಇದೊಂದು ವಿಷ್ಣು ಸಹಸ್ರನಾಮದಲ್ಲಿ ಬಂದ ಹೆಸರು. ಸೊ ನಿಧನ ಅಲ್ಲಿ ಅಲ್ಲೇ ನಿತರಾಂಧನ ನಾಶ, ನಾಶ ಅಂದ್ರೆ ಏನೇನೆಲ್ಲ ನಾಶ ಆಗತ್ತೆ, ತಾತ್ಕಾಲಿಕ ನಾಶವೂ ಇರಬಹುದು ನಮ್ಗೆ. ಸೊ ಎಲ್ಲ ಇದು ಅರ್ಥ ಅಲ್ಲೇ ಕೊಟ್ಟಿದ್ದಾರೆ ವಿಷ್ಣು ಸಹಸ್ರನಾಮಕ್ಕೆ ಅರ್ಥ ಕೊಡುವಾಗ ನಮ್ಮ ಇವರು ವಿದ್ಯಾಮಾನ್ಯರು ಹೇಳಿದ ಅರ್ಥ ಅನೇಕ ಅರ್ಥಗಳು ಒಂದೊಂದಕ್ಕೆ ಕೊಡ್ತಾರೆ. ಅನಾದಿ ಅನಾದಿ ನಿಧನ ಅಂಬುದಲ್ಲಿ ನಿಧನ ಅಂಬೋ ಶಬ್ದಕ್ಕೆ ಈ ಅರ್ಥ ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ಚಿಂತನೆ ಮಾಡ್ಬೋದು. ಸೊ ನಿಧನಾಮಕ್ಕೆ ಇವನು ಯಾರು ಅಂದ್ರೆ ಸಂಕರ್ಷಣ, ಸಂಕರ್ಷಣ ಅಂಬುವ ರೂಪದಿಂದ. ಯಾಕಂದ್ರೆ ಸಂಕರ್ಷಣ ರೂಪ ಕೊನೆಯಲ್ಲಿ ಅದೇ ಆಗತ್ತೆ. ಸಂಕರ್ಷಣ ರೂಪ ಎಲ್ಲವನ್ನು ಸಂಹಾರ ಮಾಡೋದು, ಸಂಹಾರ ಮಾಡಿ ಆಮೇಲೆ ನಮ್ಗೆ ಮೋಕ್ಷವನ್ನು ಕೊಡುವಂತ ರೂಪ ಆಗತ್ತೆ ಸಂಕರ್ಷಣ. ಆ ಸಂಕರ್ಷಣ ಆದ ಮೇಲೆ ನಮ್ಗೆ ವಾಸುದೇವನ ಮೋಕ್ಷ ಸಹಾಯಕ ರೂಪ ಆಗುತ್ತೆ. ಸೊ ಹೀಗೆ ನಿಧನ ಅಂತ ಬರುತ್ತೆ. ಇದಕ್ಕೆ ಚಿತ್ರ ಹೇಳಿದಂತೆ ನಿಧನ ಅಂತ ಹೇಳುವ ಮೂಲಕವಾಗಿ ನಾವು ಸಾಮವನ್ನ ಇಟ್ಕೋಬಹುದ, ಸಪ್ತಸಾಮ ಉಪಾಸನೆ, ಪಂಚಸಾಮ ಉಪಾಸನೆ ಇದನ್ನ ಇಟ್ಕೋಬಹುದ ಅಂದ್ರೆ ಯಾ ಶೂರ್ಲಿ ಯು ಕ್ಯಾನ್ ಕೀಪ್ ಇಟ್ ನಿಧನ ಅಂಬೋದಿಂದ ಆ ಒಂದು ಸಾಮ ಉಪಾಸನೆಯನ್ನು ಇಲ್ಲಿ ಇಲ್ಲಿ ಇಟ್ಕೋಬಹುದು. ಅಲ್ಲಿನೂ ಹಾಗೆ ಬರುತ್ತೆ, ನಿಧನ ಕೊನೆಯಲ್ಲಿ ಎಲ್ಲವೂ ಹೋಗಿ ಸೇರುತ್ತೆ, ಏಕೀಭಾವ ಆಗತ್ತೆ ದೇವರಲ್ಲಿ ಹೋಗಿ. ನಿಧನ ಅಂಬೋದಕ್ಕೆ ಇನ್ನೊಂದು ಅರ್ಥ ಏನು, ಏಕೀಭಾವ. ಅಲ್ಲಿ ಹೇಳುವಾಗ ಒಂದೊಂದು ರೂಪ ಹೇಳುವಾಗ ಪ್ರತಿಹಾರ ನಿಧನಾಥ ಎಲ್ಲವನ್ನು ತನ್ನೊಳಗೆ ಸೇರಿಸಿ ಇಟ್ಟುಕೊಂಡು ಬಿಡೋದು. ಸೊ ಎಲ್ಲಾ ರೂಪಗಳು ಅಲ್ಲಿ ಒಂದು ಹೋಗಿ ಸೇರತ್ತೆ ಅಂಬೋ ಅಲ್ಲಿ ಬರುತ್ತೆ. ಸೊ ಹೀಗೆ ನಿಧನ ನಾಮಕ ಸಂಕರ್ಷಣಾಹ್ವನ್ನು ಸ್ವೀಕರಿಪ ಅಂತ ಆ ಚಿಂತನೆ ಬರುತ್ತೆ ಅಂಬೋ ಅಲ್ಲಿ. ಕೃಷ್ಣಾರ್ಪಣ ಮಸ್ತು.